ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನಗಾಗಿ ಬಲಿಯಾದ ನನಗಾಗಿ ಬರಲಿರುವ ಹೋಯೇಸುವೆ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ. ಶ್ರೇಷ್ಠವಾದ ಪ್ರೀತಿಗೆ ಶುದ್ಧವಾದ ಹೃದಯವು ನಿನಗರ್ಪಿಸುವೆ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ. ತಬಲಿಯಾಗಿರುವೆ ಬಂಧು ಬಲಗವಾಗಿ ನನ್ನ ಜೊತೆ ಬಂದಿರುವೆ, ತಂದೆ ತಾಯಿಲ್ಲದೆ ತಬಲಿಯಾಗಿರುವೆ ಬಂಧು ಬಲಗವಾಗಿ ನನ್ನ ಜೊತೆ ಬಂದಿರುವೆ, ಕಣ್ಣೀರಾರಸಿದೆ ನನ್ನ ಪ್ರಿಯನಾದ ಯೇಸುವೆ, ಕೊನೆವರೆಗೂ ಜೊತೆಯಾಗಿ ನಡೆಸುವಾತನೆ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ದೀಕ್ಷಾ ಸ್ನಾನ ಯಾಕೆ? ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ಮತ್ತೊಂದು ಆವರ್ತಿ ಈ ಒಂದು ಬಾನುಲಿಯ ಸಂದೇಶದ ಮೂಲಕವಾಗಿ ನಿಮ್ಮನ್ನೆಲ್ಲ ಸಂಧಿಸತಕ್ಕಂಥದ್ದು ಬಹಳ ಸಂತೋಷ. ಇವತ್ತಿನ ದಿನದಲ್ಲಿ ನಾವು ದೀಕ್ಷಾ ಸ್ನಾನದ ವಿಚಾರವಾಗಿ ಕಲಿಯುವಂತೆಯವರಾಗಿದ್ದೇವೆ. ಅನೇಕರಲ್ಲಿ ಒಂದು ಗೊಂದಲವಿದೆ, ದೀಕ್ಷಾ ಸ್ನಾನವನ್ನು ನಾವು ಯಾಕೆ ತೆಗೆದುಕೊಳ್ಳಬೇಕು, ಹೇಗೆ ತೆಗೆದುಕೊಳ್ಳಬೇಕು, ಅದರ ಅರ್ಥವೇನು ಅನ್ನುವಂತಹ ವಿಚಾರಗಳನ್ನು ಕಲಿಯಬೇಕು ಎಂಬುದಾಗಿ ಹಂಬಲಿಸತಕ್ಕಂಥವರಾಗಿದ್ದಾರೆ. ನೀವು ಸಹ ದೀಕ್ಷಾ ಸ್ನಾನದ ವಿಚಾರವಾಗಿ ಕಲಿಯಬೇಕು ಎಂಬುದಾಗಿ ಹಂಬಲಿಸುತ್ತಿದ್ದಂಥ ಪಕ್ಷದಲ್ಲಿ ಇವತ್ತಿನ ದಿನದಲ್ಲಿ ಈ ದೀಕ್ಷಾ ಸ್ನಾನದ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನು ನಾವು ಕಲಿಯುವಂಥವರಾಗಿದ್ದೇವೆ. ಅದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬನ್ನಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಈ ಒಂದು ಸಮಯದಲ್ಲಿ ನೀನು ಕೊಟ್ಟಿರ್ತಕ್ಕಂತಹ ಅದ್ಭುತವಾದಂತಹ ಆಜ್ಞೆ ದೀಕ್ಷಾ ಸ್ನಾನದ ವಿಚಾರವಾಗಿ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಸ್ವಾಮಿ, ದೀಕ್ಷಾ ಸ್ನಾನ ಅಂದರೆ ಏನು, ಅದನ್ನು ಯಾಕೆ ನಾವು ತೆಗೆದುಕೊಳ್ಳಬೇಕು, ಅದರ ಪ್ರಾಮುಖ್ಯತೆ ಏನು ಅನ್ನುವಂತಹ ವಿಚಾರವನ್ನು ನಾವು ಕಲಿಯುವಾಗ ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಒಂದು ಸಂದೇಶದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ನಿನ್ನ ಮಕ್ಕಳು ನಿನಗೆ ಹೃದಯವನ್ನು ಕೊಟ್ಟು ದೀಕ್ಷಾ ಸ್ನಾನಕ್ಕೆ ಸಿದ್ಧರಾಗಿ ಪರಲೋಕ ರಾಜ್ಯದ ಮಕ್ಕಳಾಗಿ ಜೀವಿಸಲು ಸಹಾಯ ಮಾಡು ಎಂಬುದಾಗಿ, ಈ ಒಂದು ಸಂದೇಶ ಕೇಳುವಂತಹ ನಿನ್ನ ಮಕ್ಕಳಿಗೆ ಆಶೀರ್ವಾದದಾಯಕವಾಗಿರಲಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೀಕ್ಷಾ ಸ್ನಾನ ಅನ್ನುವಂತಹ ವಿಚಾರವನ್ನು ನಾವು ನೋಡುವುದಾದರೆ ಇವತ್ತಿನ ದಿನದಲ್ಲಿ ಅನೇಕರು ಅನೇಕ ರೀತಿಯಲ್ಲಿ ಈ ದೀಕ್ಷಾ ಸ್ನಾನದ ವಿಚಾರವಾಗಿ ಮಾತನಾಡುವಂಥವರಾಗಿದ್ದಾರೆ. ಅನೇಕರು ಸುಮ್ಮನೆ ನೀರಿನಿಂದ ಚಿಮುಕಿಸಿದರೆ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಇನ್ನೂ ಅನೇಕರು ಹುಟ್ಟಿದ ಮಗುವಿಗೆ ದೀಕ್ಷಾ ಸ್ನಾನವನ್ನು ಮಾಡಿಸುವಂಥವರಾಗಿದ್ದಾರೆ. ಇನ್ನೂ ಕೆಲವರು ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇನ್ನೂ ಕೆಲವರು ರೋಸ್ ವಾಟರ್ ಅಂದರೆ ಗುಲಾಬಿ ಹೂವಿನ ನೀರಿನಿಂದ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಹೀಗೆ ನಾನಾ ವಿಧವಾದಂತಹ ದೀಕ್ಷಾ ಸ್ನಾನಗಳ ಬಗ್ಗೆ ಇವತ್ತಿನ ದಿನಗಳಲ್ಲಿ ಸಭೆಯಲ್ಲಿ ಇರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಒಂದೊಂದು ಸಭೆ ಒಂದೊಂದು ರೀತಿಯಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಸತ್ಯವೇದ ತಿಳಿಸುವಂತಹ ಒಂದೇ ಒಂದು ದೀಕ್ಷಾ ಸ್ನಾನ, ಅದು ಒಬ್ಬ ವ್ಯಕ್ತಿ ಪಾಪದ ಹರಿವು ಉಂಟಾದಾಗ ಆತನು ತಾನು ಸ್ವತಃ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುತ್ತೇನೆ ಅಂತಕ್ಕಂತಹ ಆ ಜ್ಞಾನ ಅವನಲ್ಲಿ ಬಂದಂತಹ ಸಂದರ್ಭದಲ್ಲಿ ನೀರಿನಲ್ಲಿ ಹೇಗೆ ಕ್ರಿಸ್ತನು ಮುಳುಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡನು, ಆ ರೀತಿಯಾಗಿ ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದೇ ಒಂದು ದೀಕ್ಷಾ ಸ್ನಾನವನ್ನು ಸತ್ಯವೇದ ನಮಗೆ ಬೋಧಿಸುತ್ತದೆಯೇ ಹೊರತು ಬೇರೆ ಯಾವ ದೀಕ್ಷಾ ಸ್ನಾನವನ್ನು ಸಹ ಸತ್ಯವೇದ ಬೋಧಿಸುವುದಿಲ್ಲ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿ ಈ ಲೋಕದಿಂದ ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮೊದಲು ತನ್ನ ಶಿಷ್ಯರಿಗೆ ದೇವರು ಈ ರೀತಿಯಾಗಿ ತಿಳಿಸುವಂತವನಾಗಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 28:19 ಓದುವುದಾದರೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ಜನಾಂಗಗಳನ್ನು ಶಿಷ್ಯರನ್ನಾಗಿ ಮಾಡಿ ಅವರಿಗೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಅನ್ನುವಂತಹ ಒಂದು ಸತ್ಯವನ್ನು ಆತನು ಆಜ್ಞೆಗಳಾಗಿ ತನ್ನ ಶಿಷ್ಯರಿಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಒಬ್ಬನು ದೀಕ್ಷಾ ಸ್ನಾನ ಪಡೆಯುವ ಮೊದಲು ಅವನು ಮಾಡುವಂತಹ ಅವಶ್ಯಕತೆ ಏನು? ಎಲ್ಲರೂ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕೆಂಬುದಾಗಿ ಹಂಬಲಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ತಾನು ನಿಜವಾಗಿಯೂ ಸಹ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಆತನು ಏನು ಮಾಡಬೇಕು ಅಂದರೆ, ಅಂದು ಪಂಚಸತ್ತಮ ದಿನದಲ್ಲಿ ಅಪೊಸ್ತಲರ ಕೃತ್ಯಗಳು 2:38 ಪೇತ್ರನು ಅನೇಕ ಜನಗಳಿಂದ ಕೂಡಿದಂತಹ ಆ ಒಂದು ದೊಡ್ಡ ಸಭೆಗೆ ಸಮೂಹಕ್ಕೆ ಬೋಧಿಸುವಂತವನಾಗಿದ್ದಾನೆ. ಅದನ್ನು ಕೇಳಿದಂತಹ ಅನೇಕರು ನಾವು ಏನು ಮಾಡಬೇಕೆಂಬುದಾಗಿ ಪೇತ್ರನನ್ನು ಕೇಳ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಪೇತ್ರನು ಹೇಳುವಂಥವನಾಗಿದ್ದಾನೆ, ಏನು ಹೇಳತಕ್ಕಂಥವನಾಗಿದ್ದಾನೆ ಅಂದರೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬೊಬ್ಬರು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಯೇಸು ಸ್ವಾಮಿಯ ಹೆಸರಿನಲ್ಲಿ ಅಂದರೆ ಯೇಸು ಸ್ವಾಮಿ ಕೊಟ್ಟಿರತಕ್ಕಂತಹ ಅಧಿಕಾರ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ನೀವು ಹೊಂದಿಕೊಳ್ಳಿರಿ. ಯಾವ ರೀತಿಯಲ್ಲಿ ಅಂದರೆ, ಮೊದಲು ನಿಮ್ಮ ಪಾಪಗಳನ್ನು ಹರಕಿಡಬೇಕು, ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡಬೇಕು, ಪಾಪಗಳು ಸಮಿಸಲ್ಪಡಬೇಕು. ಅದಕ್ಕೋಸ್ಕರವೇ ನಾ ಹೇಳಿದೆ ಪ್ರಿಯ ಕೇಳುಗರೆ, ಶಿಶು ದೀಕ್ಷಾ ಸ್ನಾನ ಅಲ್ಲ. ಒಬ್ಬ ವ್ಯಕ್ತಿ ತಾನು ಮಾಡ್ತಕ್ಕಂಥದ್ದು ಪಾಪ, ಆ ಅರಿವು ಅವನಲ್ಲಿ ಬರಬೇಕು. ಆ ಪಾಪದ ಅರಿವು ಯಾವಾಗ ಬರ್ತಕ್ಕಂಥದ್ದಾಗಿದೆಯೋ ಆವಾಗ ಆತನು ತನ್ನ ಪಾಪಗಳಿಗೋಸ್ಕರ ಕ್ಷಮೆಯನ್ನು ಹೆಚ್ಚಿಸ್ತಕ್ಕಂಥನಾಗಿದ್ದಾನೆ, ತನ್ನ ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಡ್ತಕ್ಕಂಥನಾಗಿದ್ದಾನೆ. ಮಗುವಿಗೆ ಪಾಪ ಅಂದರೆ ಏನು ಎಂಬುದಾಗಿ ಗೊತ್ತಾಗುವುದಿಲ್ಲ. ಅದು ಹೇಗೆ ಪಶ್ಚಾತ್ತಾಪ ಪಡ್ತಕ್ಕಂಥದ್ದಾಗಿದೆ, ಅದು ಹೇಗೆ ಪಾಪ ಕ್ಷಮಾಪಣೆಯನ್ನು ಕೇಳುವಂಥದ್ದಾಗಿದೆ. ಹಾಗಾಗಿ ಮಗು ಪರಲೋಕ ರಾಜ್ಯಕ್ಕೆ ಅದು ಸಮಾನ. ಹಾಗಾಗಿ ದೀಕ್ಷಾ ಸ್ನಾನ ಶಿಶು ದೀಕ್ಷಾ ಸ್ನಾನ ಅಲ್ಲ. ಒಬ್ಬ ವ್ಯಕ್ತಿ ಆತನು ದೊಡ್ಡವನಾಗಿ ಪಾಪದ ಅರಿವು ಬರಬೇಕು ಅವನಿಗೆ, ಅಂಥವರಿಗೆ ದೀಕ್ಷಾ ಸ್ನಾನ. ಅದಕ್ಕೋಸ್ಕರವೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇಲ್ಲಿ ಮನುಷ್ಯರು ಯಾರ ಕಡೆಗೆ ತಿರುಗಿ ಪಶ್ಚಾತ್ತಾಪ ಪಡಬೇಕು ಅಂದರೆ, ಅಪೊಸ್ತಲರ ಕೃತ್ಯಗಳು 20:21 ತಿಳಿಸ್ತಕ್ಕಂಥದ್ದಾಗಿದೆ. ಕರ್ತನಾದಂಥ ಯೇಸುವಿನ ಮೇಲೆ ನಂಬಿಕೆ ಇಡಬೇಕೆಂತಲೂ, ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ಯೂದರಿಗೂ ಗೀಕರಿಗೂ ಎಲ್ಲರಿಗೂ ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ಇಲ್ಲಿ ತಿಳಿಸುವಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಬ್ಬನು ದೇವರ ಕಡೆಗೆ ತಿರುಗಿ ಯಾಕೆ ಪಶ್ಚಾತ್ತಾಪ ಪಡಬೇಕು ಅಂದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3:23 ಓದುವುದಾದರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಹೀಗಿರಬೇಕಾದರೆ ನಾವು ದೇವರ ಕಡೆಗೆ ತಿರುಗಿಕೊಂಡು ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡಬೇಕು. ಹೀಗೆ ನಾವು ಪಶ್ಚಾತ್ತಾಪ ಪಡುವುದರ ಮೂಲಕವಾಗಿ ನಾವು ಪಾಪದ ಪಾಲಿಗೆ ಸಾಯ್ತಕ್ಕಂಥವರಾಗಿದ್ದೇವೆ. ಪಾಪದ ಪಾಲಿಗೆ ಸತ್ತು ನಾವು ನೀತಿವಂತರಾಗಿ ಬರ್ತಕ್ಕಂಥವರಾಗಿದ್ದೇವೆ. ಅಂದರೆ ಏನು ಅರ್ಥ ಎಂಬುದನ್ನು ನಾವು ನೋಡುವುದಾದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6:6 ತಿಳಿಸ್ತಕ್ಕಂಥದ್ದಾಗಿದೆ. ನಿಮಗೆ ತಿಳಿದಿರುವಂತೆ ನಮ್ಮ ಪಾಪ ದೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಸಿಲುಬೆಗೆ ಹಾಕಲ್ಪಟ್ಟಿದೆ. ಏನು ಹೇಳ್ತಕ್ಕಂಥನಾಗಿದ್ದಾನೆ, ಏನು ಹೇಳುವಂಥವನಾಗಿದ್ದಾನೆ ಅಂದರೆ, ನಾವು ಪಾಪದ ಸ್ವಭಾವದಲ್ಲಿ ನಾಶವಾಗ್ತಕ್ಕಂಥವರಾಗಿದ್ದೇವೆ. ನಾಶವಾಗಿ ಪಾಪದ ವಶದಲ್ಲಿ ನಾವು ಇನ್ನೆಂದಿಗೂ ಸಹ ಇರುವುದಿಲ್ಲ. ಹೇಗೆ ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಸಿಲುಬೆಯಲ್ಲಿ ಮರಣವನ್ನು ಹೊಂದಿದನು, ಹಾಗೆ ನಮ್ಮ ಪಾಪದ ಪೂರ್ವ ಸ್ವಭಾವವನ್ನು ನಾವು ಸಿಲುಬೆಗೆ ಹಾಕ್ತಕ್ಕಂಥವರಾಗಿದ್ದೇವೆ. ಒಬ್ಬನು ಈ ರೀತಿಯಾಗಿ ಹೊಸದಾಗಿ ಆತನು ಪಾಪದ ಪಾಲಿಗೆ ಸತ್ತರೆ ಮತ್ತೆ ಅವನು ಹೇಗೆ ಬದುಕ್ತಕ್ಕಂಥವನಾಗಿದ್ದಾನೆ ಅಂದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6:8 ತಿಳಿಸ್ತಕ್ಕಂಥದ್ದಾಗಿದೆ. ಅವನು ಇನ್ನೆಂದಿಗೂ ಸಹ ಪಾಪದ ವಶದಲ್ಲಿರುವುದಿಲ್ಲ. ಅದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವು ಎಂಬುವಂಥದ್ದಾಗಿದೆ. ಹೇಗೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದು ಕಲ್ವಾರಿ ಸಿಲುಬೆಯಲ್ಲಿ ಮರಣವನ್ನು ಹೊಂದಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದನು, ಆ ಅನುಭವವೇ ದೀಕ್ಷಾ ಸ್ನಾನದ ಅನುಭವವಾಗಿದೆ ಪ್ರಿಯ ಕೇಳುಗರೆ. ಅದನ್ನೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 6:4 ಓದಬೇಕಾದರೆ, ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಳಲ್ಪಟ್ಟೆವು. ಹೇಗೆ ಯೇಸು ಸ್ವಾಮಿ ಮರಣವನ್ನು ಹೊಂದಿದನು, ಆ ಮರಣದಲ್ಲಿ ನಾವು ಪಾಲುಗಾರರಾಗ್ತಕ್ಕಂಥವರಾಗಿದ್ದೇವೆ. ಅಂದರೆ ಆತನ ಪಾಪದ ನಿಮಿತ್ತವಾಗಿ ಆತನು ಮರಣವನ್ನು ಹೊಂದಿದನು. ಹಾಗಾಗಿ ನಾವು ನಮ್ಮ ಪೂರ್ವ ಸ್ವಭಾವ, ನಮ್ಮ ಪಾಪದ ಸ್ವಭಾವವನ್ನು ಆತನ ಮೇಲೆ ಹಾಕ್ತಕ್ಕಂಥವರಾಗಿದ್ದೇವೆ. ಆತನು ಪಾಪಕ್ಕೋಸ್ಕರ ಮರಣವನ್ನು ಹೊಂದಿದನು. ಅದೇ ರೀತಿಯಾಗಿ ನಾವು ನೀರಿನ ಒಳಗಡೆ ಹೋದಾಗ ನಾವು ಪಾಪದ ಪಾಲಿಗೆ ಸಾಯ್ತಕ್ಕಂಥವರಾಗಿದ್ದೇವೆ. ಪಾಪವನ್ನು ನೀರಿನಲ್ಲಿ ನಾವು ಹೂಣಿಡ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವೂ ಕೂಡ ಜೀವದಿಂದ ಎದ್ದು ನೂತನ ಜೀವನದಲ್ಲಿ ನಡೆದುಕೊಳ್ಳಬೇಕು ಎಂಬುದಾಗಿ ಪೌಲನು ಇಲ್ಲಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ನಾವು ನೀರಿನ ಒಳಗಡೆ ನೀರಿನಲ್ಲಿ ಮುಳುಗಿದಾಗ ನಮ್ಮ ಪಾಪ ಆ ನೀರಿನಲ್ಲಿ ಸಮಾಧಿ ಆಗ್ತಕ್ಕಂಥದ್ದಾಗಿದೆ, ಊನಿರಲ್ಲಿ ಪಡ್ತಕ್ಕಂಥದ್ದಾಗಿದೆ. ನಾವು ನೀರಿನಿಂದ ಮೇಲೆ ಬಂದಾಗ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೇಗೆ ತಂದೆ ಆ ಮಹಿಮೆಯಿಂದ ಕ್ರಿಸ್ತನು ಜೀವಿತನಾಗಿ ಎಬ್ಬಿಸಲ್ಪಟ್ಟನು, ನಾವು ಕೂಡ ಜೀವದಿಂದ ಹೊಸದಾಗಿ ಹೇಳ್ತಕ್ಕಂಥವರಾಗಿದ್ದೇವೆ, ನೂತನ ಸ್ವಭಾವವನ್ನ ನಾವು ಧರಿಸಿಕೊಳ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಇಲ್ಲಿ ದೀಕ್ಷಾ ಸ್ನಾನವನ್ನ ಮುಳುಗುವ ದೀಕ್ಷಾ ಸ್ನಾನಕ್ಕೆ ಹೋಲಿಸಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಬ್ಬ ವ್ಯಕ್ತಿಯ ಮೇಲೆ ಸುಮ್ಮನೆ ನೀರನ್ನು ಹಾಕಿದರೆ, ಚಿಮ್ಕಿಸಿದರೆ, ಆತನು ನೀರಿನಲ್ಲಿ ತನ್ನ ಪಾಪವನ್ನು ಹೂಣಿರಲಿಲ್ಲ, ಸಾಧ್ಯವಿಲ್ಲ ಪ್ರಿಯ ಕೇಳುಗರೆ. ಆದರೆ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ನೀರಿನಲ್ಲಿ ಹೋದಾಗ ಮಾತ್ರ ಆತನು ತನ್ನ ಪಾಪವನ್ನು, ತನ್ನ ಹಳೇ ಸ್ವಭಾವವನ್ನು ನೀರಿನಲ್ಲಿ, ಅಂದರೆ ಸಮಾಧಿಯಲ್ಲಿ ಹೇಗೆ ಕ್ರಿಸ್ತನು ಪಾಪದ ನಿಮಿತ್ತವಾಗಿ ಹೂಳಲ್ಪಟ್ಟನೋ, ಹಾಗೆ ನಾವು ಸಹ ಹೂಳಲ್ಪಡ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ನಾವು ಹೊಸದಾಗಿ ನಾವು ಹೇಳ್ತಕ್ಕಂಥವರಾಗಿದ್ದೇವೆ. ಆ ಪುನರುತ್ಥಾನದ ಅನುಭವವನ್ನು ನಾವು ಹೊಂದಿಕೊಳ್ತಕ್ಕಂಥವರಾಗಿದ್ದೇವೆ. ಇದನ್ನೇ ಪೌಲನು ಇಲ್ಲಿ ದೀಕ್ಷಾ ಸ್ನಾನಕ್ಕೆ ಹೋಲಿಸಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6:5 ಓದಬೇಕಾದರೆ ಹೇಗೆಂದರೆ, ನಾವು ಆತನ ಮರಣಕ್ಕೆ ಸದೃಶ್ಯನಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವವು. ನಾವು ಯಾವ ರೀತಿಯಲ್ಲಿ ಆತನು ಮರಣವನ್ನು ಹೊಂದಿದನೋ ಅದೇ ರೀತಿಯಾಗಿ ನಾವು ಮರಣ ಹೊಂದತಕ್ಕಂಥವರಾಗಿದ್ದೇವೆ. ಆತನು ಹೇಗೆ ಪುನರುತ್ಥಾನವಾದನೋ ಅದೇ ರೀತಿಯಾಗಿ ನಾವು ಸಹ ನೂತನ ಸ್ವಭಾವವನ್ನು ಹೊಂದಿಕೊಂಡು ಪುನರುತ್ಥಾನ ಆಗ್ತಕ್ಕಂಥವರಾಗಿದ್ದೇವೆ. ಅಂದರೆ ಯಾವ ಉದ್ದೇಶಕ್ಕೋಸ್ಕರ ಈ ದೀಕ್ಷಾ ಸ್ನಾನ ಅಂದರೆ, ಕೊಲೋಸಿಯದವರಿಗೆ ಬರೆದ ಪತ್ರಿಕೆ 2:12 ತಿಳಿಸ್ತಕ್ಕಂಥದ್ದಾಗಿದೆ. ನಾವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಊನಲ್ಪಟ್ಟವರಾಗಿ ಮತ್ತು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಶಕ್ತಿಯಲ್ಲಿ ನಂಬಿಕೆ ಇಡುವುದರ ಮೂಲಕ ಆತನ ಜೊತೆಯಲ್ಲಿ ನಾವು ಎದ್ದು ಬಂದಿದ್ದೀರಿ. ಇದೇ ಪ್ರಿಯ ಕೇಳುಗರೆ ನಿಜವಾದಂತಹ ಒಂದು ದೀಕ್ಷಾ ಸ್ನಾನದ ಅರ್ಥವಾಗಿದೆ. ಬೇರೆ ಇನ್ಯಾವುದು ಸಹ ಈ ರೀತಿಯಾಗಿ ನಮಗೆ ಸ್ಪಷ್ಟವಾಗಿ ತಿಳಿಸುವುದಿಲ್ಲ. ದೀಕ್ಷಾ ಸ್ನಾನ ಅಂತಕ್ಕಂಥದ್ದು ನಾವು ಪಾಪದ ಪಾಲಿಗೆ ನಾವು ಸಾಯ್ತಕ್ಕಂಥವರಾಗಿದ್ದೇವೆ. ಆದರೆ ನಾವು ನೀರಿಂದ ಮೇಲೆ ಬರುವಾಗ ಹೇಗೆ ಯೇಸು ಸ್ವಾಮಿ ಪುನರುತ್ಥಾನ ಆದನೋ ಅದೇ ರೀತಿಯಾಗಿ ನಾವು ಪುನರುತ್ಥಾನದ ಅನುಭವವನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದೇವೆ. ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಾಗ ಆತನು ಏನನ್ನು ಧರಿಸಿಕೊಳ್ತಕ್ಕಂಥವನಾಗಿದ್ದಾನೆ ಅಂದರೆ ಕ್ರಿಸ್ತನನ್ನು ಧರಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಗಲಾತಿಯದವರಿಗೆ ಬರೆದ ಪತ್ರಿಕೆ 3:27 ಓದಬೇಕಾದರೆ ಹೇಗೆಂದರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ ಅಂದರೆ ಅರ್ಥ ಏನು ಪ್ರಿಯ ಕೇಳುಗರೆ, ಅಂದರೆ ನಾವು ಹಳೆಯ ಪಾಪ ಹಳೆಯ ಸ್ವಭಾವವನ್ನು ಬಿಟ್ಟು ಕ್ರಿಸ್ತನಲ್ಲಿ ನೂತನ ಸ್ವಭಾವವನ್ನು ನಾವು ಧರಿಸಿಕೊಳ್ತಕ್ಕಂಥವರಾಗಿದ್ದೇವೆ. ಇನ್ನು ಮುಂದೆ ಕ್ರಿಸ್ತನ ಗುಣಗಳನ್ನು ನಾವು ಈ ಲೋಕದಲ್ಲಿ ಪ್ರತಿಬಿಂಬಿಸ್ತಕ್ಕಂಥವರಾಗಿದ್ದೇವೆ, ಕ್ರಿಸ್ತನವರಾಗಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ. ಇದನ್ನೇ ಕ್ರಿಸ್ತನನ್ನು ಧರಿಸಿಕೊಳ್ಳುವುದು ಅನ್ನುವುದರ ಅರ್ಥವಾಗಿದೆ. ಆದ್ದರಿಂದ ಯಾರೆಲ್ಲ ದೀಕ್ಷಾ ಸ್ನಾನವನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೋ ಅವರು ಈ ಲೋಕದ ಪಾಪದ ಸ್ವಭಾವವನ್ನು ಬಿಟ್ಟು, ಶರೀರ ದಿನದ ಸ್ವಭಾವವನ್ನು ಬಿಟ್ಟು ಅವರು ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸಿ ಪಾಪವನ್ನು ಬಿಟ್ಟು ಹೊಸದಾಗಿ ಹುಟ್ಟುವಂತಹ ಅನುಭವವನ್ನು ಹೊಂದತಕ್ಕಂಥವರಾಗಿದ್ದಾರೆ. ಉದಾಹರಣೆ ಹಾಗೆ ನಾವು ನೋಡಬೇಕಾದರೆ, ಅಂದು ಫಿಲಿಪ್ಪನು ಯೇಸು ಸ್ವಾಮಿಯನ್ನು ಇಥಿಯೋಪಿಯಾದಿಂದ ಬಂದಂತಹ ಕಂಚುಕಿ ಆತನು ರಥದ ಮೇಲೆ ಹೋಗ್ತಕ್ಕಂಥವನಾಗಿದ್ದಾನೆ. ಹೋಗ್ತಾ ಇರಬೇಕಾದರೆ ಆತನು ಏನು ಮಾಡ್ತಕ್ಕಂಥವನಾಗಿದ್ದಾನೆ ಅಂದರೆ, ಯೇಷಾಯನ ಪ್ರವಾದನೆ ಪುಸ್ತಕವನ್ನು ಓದ್ತಕ್ಕಂಥವನಾಗಿದ್ದಾನೆ. ಒದ್ದ ಸ್ಥಾನಕ್ಕೆ ಒಯ್ಯಲ್ಪಟ್ಟಂಥ ಕುರಿಮರಿ ಅನ್ನುವಂತಹ ವಿಚಾರ ಬಗ್ಗೆ ಓದ್ತಕ್ಕಂಥವನಾಗಿದ್ದಾನೆ. ಓದಿದರೆ ಆತನಿಗೆ ಅರ್ಥವಾಗುವುದಿಲ್ಲ. ಆವಾಗ ಫಿಲಿಪ್ಪ ಪರಿಶುದ್ಧಾತ್ಮನ ಮೂಲಕವಾಗಿ ಆತನ ಬಳಿಗೆ ಬಂದು ಆತನ ಜೊತೆ ಸೇರಿ ಆತನಿಗೆ ಒದ್ದ ಸ್ಥಾನಕ್ಕೆ ಕುಯ್ಯಲ್ಪಟ್ಟಂಥ ಕುರಿಮರಿ ಯಾರು, ಯೇಸು ಸ್ವಾಮಿಯ ಬಗ್ಗೆ ಯೇಷಾಯನ ಪ್ರವಾದನೆ ಗ್ರಂಥ 53 ಆತನ ಮರಣದ ಬಗ್ಗೆ ತಿಳಿಸಿರ್ತಕ್ಕಂಥದ್ದನ್ನು ಆತನಿಗೆ ತಿಳಿಯಪಡಿಸ್ತಕ್ಕಂಥವನಾಗಿದ್ದಾನೆ. ಅದನ್ನು ಕೇಳಿದಂತಹ ಆ ಒಂದೊಬ್ಬ ಕಂಚುಕಿ ಏನು ಮಾಡ್ತಕ್ಕಂಥವನಾಗಿದ್ದಾನೆ ಅಂದರೆ, ಆತನು ತನ್ನ ಹೃದಯದಲ್ಲಿ ಯೇಸು ಸ್ವಾಮಿಯ ಪ್ರಭಾವ ಆತನ ಪ್ರೀತಿಯನ್ನು ಅಂಗೀಕರಿಸಿಕೊಂಡು ಕೇಳ್ತಕ್ಕಂಥವನಾಗಿದ್ದಾನೆ, ನಾನು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಬೇಕು, ನನಗಿನ್ಯಾಕೆ ಹಡ್ಡಿ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಆಗ ತಕ್ಷಣವೇ ಅಲ್ಲಿ ನೀರಿರ್ತಕ್ಕಂಥದ್ದಾಗಿದೆ. ಆ ನೀರಿರುವುದಂತದನ್ನ ನೋಡಿ ಅವನು ಪೂರ್ಣ ಹೃದಯದಿಂದ ಯೇಸು ಸ್ವಾಮಿಯನ್ನ ನಂಬಿ ಆತನ ಏನ್ ಮಾಡ್ತಕ್ಕಂಥನಾಗಿದ್ದಾನೆ ಅಂದ್ರೆ ದೀಕ್ಷಾ ಸ್ನಾನವನ್ನ ಹೊಂದಿಕೊಳ್ತಕ್ಕಂಥನಾಗಿದ್ದಾನೆ. ಅದನ್ನ ನಾವು ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ ನಾವು ಇವುಗಳ ಬಗ್ಗೆ ಓದಬಹುದಾಗಿದೆ. ಪ್ರಿಯ ಕೇಳುಗರೆ, ಆ ರೀತಿಯ ಸ್ವಭಾವ ನಮ್ಮಲ್ಲೂ ಬರಬೇಕು. ಯೇಸು ಸ್ವಾಮಿ ನಮಗೋಸ್ಕರ ರಕ್ತವನ್ನ ಸುರಿಸಿದ್ದಾನೆ, ನಾನು ಆತನಿಗೆ ನನ್ನ ಹೃದಯವನ್ನು ಕೊಡಬೇಕು ಎಂಬುದಾಗಿ ಯಾರೆಲ್ಲ ಆತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತಕ್ಕಂಥವರಾಗಿದ್ದಾರೋ ಇವತ್ತೇ ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಂಥವರಾಗಬೇಕು. ಪ್ರಿಯ ಕೇಳುಗರೆ, ಆ ಒಬ್ಬ ಕಂಚುಕಿಯ ರೀತಿಯಲ್ಲಿ, ಯಾಕೆಂದ್ರೆ ನೀ ಯಾವ ದೀಕ್ಷಾ ಸ್ನಾನವೂ ಇಲ್ಲ, ಒಂದೇ ದೀಕ್ಷಾ ಸ್ನಾನ ಇರತಕ್ಕಂಥದ್ದು, ಅದು ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ತಕ್ಕಂತಹ ದೀಕ್ಷಾ ಸ್ನಾನ, ಅದನ್ನೇ ಸತ್ಯವೇದದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನವನ್ನು ಓದಬೇಕಾದ್ರೆ, ಒಬ್ಬನೇ ಕರ್ತನು, ಒಬ್ಬನೇ ನಂಬಿಕೆ, ಒಬ್ಬನೇ ದೀಕ್ಷಾ ಸ್ನಾನ, ಒಬ್ಬನೇ ಕರ್ತನು, ಒಂದೇ ನಂಬಿಕೆ, ಒಂದೇ ದೀಕ್ಷಾ ಸ್ನಾನ. ಪ್ರಿಯ ಕೇಳುಗರೆ, ಇನ್ನು ಯಾವ ದೀಕ್ಷಾ ಸ್ನಾನವಿಲ್ಲ, ಒಬ್ಬನೇ ದೇವರು, ಒಬ್ಬನೇ ಒಂದೇ ನಂಬಿಕೆ ಎಂಬುದಾಗಿ ಹೇಳ್ತೇವಲ್ವಾ, ಅದೇ ರೀತಿಯಾಗಿ ಒಂದೇ ದೀಕ್ಷಾ ಸ್ನಾನ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಅಂದು ಪಂಚಸತಮ ದಿನದಲ್ಲಿ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 41ನೇ ವಚನವನ್ನು ಓದಬೇಕಾದ್ರೆ, ಯಾರೆಲ್ಲ ಅಲ್ಲಿ ಪೇತ್ರನ ಒಂದು ಅದ್ಭುತವಾದಂಥ ಪ್ರಸಂಗವನ್ನು ಕೇಳಿದರೋ ಅಲ್ಲಿ ಹೆಚ್ಚು ಕಡಿಮೆ 3,000 ಜನರು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವರ ಮಧ್ಯದಲ್ಲಿ ಪರಿಶುದ್ಧಾತ್ಮ ಬರ್ತಕ್ಕಂಥನಾಗಿದ್ದಾನೆ. ಅವರು 120 ಜನ ಇದ್ದರು. ಈಗ 3,000 ಜನರು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಸಭೆಯಾಗಿ ಬರ್ತಕ್ಕಂಥವರಾಗಿದ್ದಾರೆ. ಇಂತಹ ಅನುಭವ ನಮ್ಮಲ್ಲೂ ಸಹ ಬರಬೇಕು. ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಅಂದರೆ ಅವರು ಕರ್ತನ ಕಡೆಗೆ ತಿರುಗಿಕೊಳ್ತಕ್ಕಂಥವರಾಗಿದ್ದಾರೆ, ತಮ್ಮ ಪಾಪಗಳನ್ನು ಹರಕೆ ಇಡ್ತಕ್ಕಂಥವರಾಗಿದ್ದಾರೆ. ಅರ್ಕೆ ಇಡುವುದರ ಮೂಲಕವಾಗಿ ಅವರು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ತಕ್ಕಂಥವರಾಗಿದ್ದಾರೆ. ಅದನ್ನು ನಾವು ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಇಲ್ಲಿ ಒಂದು ಸ್ವಂತ ಅನುಭವದಲ್ಲಿ ನಡೆದಿರ್ತಕ್ಕಂಥ ವಿಚಾರದ ಬಗ್ಗೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈಗ ನೀನ್ಯಾಕೆ ತಡ ಮಾಡುತ್ತಿ, ಎದ್ದು ಕರ್ತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ತಡ ಮಾಡಬಾರದು. ಪ್ರಿಯ ಕೇಳುಗರೆ, ನಾಳೆ ಏನಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು, ಹೌದು ನಾನು ಪಾಪದ ಪಾಲಿಗೆ ಸಾಯಬೇಕು, ಹೊಸ ಸೃಷ್ಟಿ ಆಗಬೇಕು, ಪುನರುತ್ಥಾನದ ಅನುಭವವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ನೀವು ಬಯಸುವುದಾದರೆ, ಇದೇ ದಿನ, ಈ ದಿನವೇ ಎಂಬುದಾಗಿ ನೆನೆಸಿ ನೀವು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಬೇಕು. ಪ್ರಿಯ ಕೇಳುಗರೆ, ಯಾಕೆಂದರೆ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ದೀಕ್ಷಾ ಸ್ನಾನ ಹೊಂದುವವನು ಪರಲೋಕ ರಾಜ್ಯಕ್ಕೆ ಬಾಧಿಸ್ತನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಲ್ಲಿ ಯಾರೆಲ್ಲ ನಂಬಿ ದೀಕ್ಷಾ ಸ್ನಾನವನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೋ ಅವರು ರಕ್ಷಿಸಲ್ಪಡುವವರು, ಆದರೆ ನಂಬದೆ ಹೋಗುವವರು ಪಾಪದಲ್ಲಿ ದಂಡನೆಗೆ ಗುರಿಯಾಗ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಅಂದು ಪೌಲ ಮತ್ತು ಶೀಲ ಇಬ್ಬರು ಸಹ ಆ ಒಂದು ಫಿಲಿಪಿಯ ಪಟ್ಟಣದಲ್ಲಿ ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೆ. ಅಲ್ಲಿ ಸುವಾರ್ತೆಯನ್ನು ಸಾರಬಾರದು ಎಂಬುದಾಗಿ ಅವರನ್ನು ತೆಗೆದುಕೊಂಡು ಹೋಗಿ ಜೈಲಿನಲ್ಲಿ ಇಡ್ತಕ್ಕಂಥವರಾಗಿದ್ದಾರೆ. ಅಲ್ಲಿ ಭೂಕಂಪ ಆಗ್ತಕ್ಕಂಥದ್ದಾಗಿದೆ, ಅನೇಕ ರೀತಿಯಲ್ಲಿ ಎಲ್ಲ ಕದಲಿ ಹೋಗ್ತಕ್ಕಂಥದ್ದಾಗಿದೆ. ಕದಲಿ ಹೋಗಿ ಆ ಒಂದು ಸೆರೆಯ ಬಾಗಿಲು ಸಹ ತೆರೀತಕ್ಕಂಥದ್ದಾಗಿದೆ. ಅಲ್ಲಿರ್ತಕ್ಕಂತಹ ಜೈಲ್ ಅಧಿಕಾರಿ ಏನ್ ಮಾಡ್ತಕ್ಕಂಥನಾಗಿದ್ದಾನೆ ಅಂದ್ರೆ, ಇನ್ನು ಪೌಲ ಶೀಲ ತಪ್ಪಿಸಿಕೊಂಡು ಹೋದರು ಎಂಬುದಾಗಿ ನನ್ನ ಪ್ರಾಣ ಹೋಗ್ತಕ್ಕಂಥದ್ದಾಗಿದೆ, ನಾನು ಏನು ಮಾಡಲಿ ಈಗ ಎಂಬುದಾಗಿ ದುಃಖದಿಂದ ಇರುವಾಗ ಅಲ್ಲಿ ಪೌಲ ಮತ್ತು ಶೀಲ ಇಬ್ಬರು ಸಹ ಬಂದು ಕೇಳ್ತಕ್ಕಂಥರಾಗಿದ್ದಾರೆ, ಹೆದರಬೇಡ ನಾವು ಇಲ್ಲೇ ಇದ್ದೇವೆ ಎಂಬುದಾಗಿ. ಅಲ್ಲಿ ನಮ್ಮ ದೇವರ ಒಂದು ಅದ್ಭುತವನ್ನು ನೋಡಿದಂತಹ ಆ ಒಂದು ಸೆರೆಯ ಅಧಿಕಾರಿ ಬಹಳ ಕ್ರಿಸ್ತನ ಬಗ್ಗೆ ಆಸಕ್ತಿಯಿಂದ ಎಲ್ಲವನ್ನ ಅರಿತುಕೊಂಡು ನಾನು ಏನು ಮಾಡಬೇಕು ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 32ನೇ ವಚನವನ್ನು ಹೊಂದಬೇಕಾದ್ರೆ ಅಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ಕರ್ತನ ವಾಕ್ಯವನ್ನ ಸಿದ್ಧ ಮನಸ್ಸಿನಿಂದ ಕೇಳಿ ತಾನು ತನ್ನ ಮನೆಯವರೆಲ್ಲರೂ ಸಹ ದೀಕ್ಷಾ ಸ್ನಾನವನ್ನ ಹೊಂದಿಕೊಳ್ಳುವವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಸಂತೋಷದಿಂದ ತನ್ನ ಮನೆಯವರೆಲ್ಲರೂ ಸಹ ಕರ್ತನನ್ನ ಅಂಗೀಕರಿಸಿಕೊಂಡು ದೇವರನ್ನ ನಂಬುತ್ತಾ ಸಂತೋಷಪಟ್ಟರು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 34ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ಒಬ್ಬ ವ್ಯಕ್ತಿ ದೀಕ್ಷಾ ಸ್ನಾನವನ್ನ ಹೊಂದಿದ ನಂತರ ಆತನು ಏನು ಮಾಡಬೇಕು ಅಂದ್ರೆ, ಕೊಲೋಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ದೀಕ್ಷಾ ಸ್ನಾನದ ನಂತರ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳಬೇಕು. ನೆಲೆಗೊಳ್ಳುವುದರ ಮೂಲಕವಾಗಿ ಸಕಲ ಜ್ಞಾನದಿಂದ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಂಡು ಬುದ್ಧಿ ಹೇಳಿಕೊಳ್ಳಿರಿ. ಕೀರ್ತನೆಗಳಿಂದಲೂ, ಸ್ತುತಿ ಪದಗಳಿಂದಲೂ ಮತ್ತು ಆತ್ಮಿಕವಾದ ಗೀತೆಗಳಿಂದಲೂ ಹಾಗೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಕೃತಜ್ಞತೆಯಿಂದ ಹಾಡಿರಿ ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಒಬ್ಬ ವ್ಯಕ್ತಿ ಆ ದೀಕ್ಷಾ ಸ್ನಾನದ ಅನುಭವವನ್ನು ಹೊಂದಿ, ಆತನು ನೂತನ ಸ್ವಭಾವವನ್ನು ಹೊಂದಿ ಸಭೆಯಲ್ಲಿ ಸೇರಿಕೊಂಡ ನಂತರ ಆತನು ಏನು ಮಾಡಬೇಕು ಅಂದರೆ ದೇವರ ವಾಕ್ಯದಲ್ಲಿ ಪ್ರತಿನಿತ್ಯ ಬೆಳೀತಕ್ಕಂಥವನಾಗಬೇಕು. ಬೆಳೆದು ಸಕಲ ಜ್ಞಾನದಿಂದ ಒಬ್ಬರಿಗೊಬ್ಬರನ್ನ ಉಪದೇಶ ಮಾಡುತ್ತಾ ಬುದ್ಧಿ ಹೇಳುತ್ತಾ ಸ್ತುತಿ ಪದ ಗೀತೆಗಳಿಂದ ದೇವರನ್ನ ಸ್ತುತಿಸಿ ಪರಲೋಕ ರಾಜ್ಯದ ಮಹಿಮೆಗೋಸ್ಕರ ಜೀವಿಸಬೇಕು. ಪ್ರಿಯ ಕೇಳುಗರೆ, ಇಂತಹ ಒಂದು ಸ್ವಭಾವ ದೀಕ್ಷಾ ಸ್ನಾನ ಹೊಂದಿದಂತಹ ಪ್ರತಿಯೊಬ್ಬರಲ್ಲೂ ಬರಬೇಕು. ಹಾಗಾಗಿ ದೀಕ್ಷಾ ಸ್ನಾನಕ್ಕೋಸ್ಕರ ಯಾರೆಲ್ಲ ಕಾದುಕೊಂಡಿದ್ದೀರಾ, ಇವತ್ತೇ ಆ ಸಮಯವಾಗಿದೆ. ದೇವರ ಕಡೆಗೆ ನೀವು ತಿರುಗಿಕೊಂಡು ಪಾಪ ಪರಿಹಾರವನ್ನು ಹೊಂದಿಕೊಂಡು ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಆತನ ಕುಟುಂಬದಲ್ಲಿ ನೀವು ಒಬ್ಬರಾಗ್ತಕ್ಕಂಥವರಾಗಿದ್ದೀರಾ. ಹೌದು, ದೀಕ್ಷಾ ಸ್ನಾನದ ಮೂಲಕವಾಗಿ ನಾನು ಕ್ರಿಸ್ತನ ಕುಟುಂಬದಲ್ಲಿ ಒಬ್ಬನಾಗಬೇಕೆಂಬುದಾಗಿ ಬಯಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕವನ್ನು, ಭೂಲೋಕವನ್ನು, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರೇ, ಪರಲೋಕದ ತಂದೆಯೇ, ಸ್ವಾಮಿ, ಈ ದಿನದಲ್ಲಿ ಈ ದೀಕ್ಷಾ ಸ್ನಾನದ ಪ್ರಾಮುಖ್ಯತೆ ಏನು ಅನ್ನುವಂಥ ವಿಚಾರವನ್ನು ನಾವು ಕಲಿತೆವು ಸ್ವಾಮಿ. ಯಾರೆಲ್ಲ ನಿನ್ನ ಮಕ್ಕಳು ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು, ನೀರಿನಲ್ಲಿ ಮುಳುಗಿ ಎಂಬುದಾಗಿ ಇವತ್ತಿನ ದಿನದಲ್ಲಿ ತೀರ್ಮಾನಿಸ್ತಕ್ಕಂಥವರಾಗಿದ್ದಾರೋ, ಆತ್ಮನ ಮೂಲಕವಾಗಿ ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಆ ಮಕ್ಕಳು ಪರಲೋಕ ರಾಜ್ಯಕ್ಕೆ ರಕ್ಷಿಸಲ್ಪಡಲು ಸಹಾಯ ಮಾಡು. ಆತ್ಮನ ಮೂಲಕವಾಗಿ ನೀನು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಜೊತೆಯಾಗಿ ನಡೆಸುವ ತನ್ನ ಜೀವ ತನ್ನ ದೈವ ನೀನೇ ದೇವ, ತನ್ನ ಜೀವ ತನ್ನ ದೈವ ನೀನೇ ದೇವ. ನೀನೇ 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 ದೇವ, ನನಗಾಗಿ ಬಲಿಯಾದ ಓ ಕುರಿ ಮರಿಯೇ, ನನಗಾಗಿ ಬರಲಿರುವ ಓ ಯೇಸುವೇ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀ.